ನಮಸ್ಕಾರ ಪ್ರೀತಿಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಕನ್ನಡ ಬಾನುಲಿ ಕಾರ್ಯಕ್ರಮ. ಇದು ಅಂತಾರಾಷ್ಟ್ರೀಯ ಸುವಾರ್ತೆ ಸೇವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು 1800838332311 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು.
3711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಆದಿ ದೇವ ಸಂಕೇತ
ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಸಾರದಿಯಲ್ಲಿರುವ ಸಭೆ, ಈಗಾಗಲೇ ನಾವು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯದಲ್ಲಿ 4 ಸಭೆಗಳ ಬಗ್ಗೆ ತಿಳಿಸಿದಿರುವುದರ ಬಗ್ಗೆ ಕಲಿತಿದ್ದೇವೆ. ಈ ದಿನ ನಾವು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರುವ ಸಾರದೀಸ್ನಲ್ಲಿರುವ ಸಭೆಯ ಬಗ್ಗೆ ನಾವು ಕಲಿಯುವಂಥವರಾಗಿದ್ದೇವೆ. ವಿಶೇಷವಾಗಿ ಪ್ರೊಟೆಸ್ಟೆಂಟ್ ಧಾರ್ಮಿಕ ಚಳವಳಿ ಹೇಗೆ ನಡೆಯಿತು, ಯಾವ ರೀತಿಯಲ್ಲಿ ಈ ಚಳವಳಿ ಭಾಗವಹಿಸಿತು ಎನ್ನುವಂಥ ವಿಚಾರವನ್ನು ಈ ಒಂದು ಸಭೆಯ ಮೂಲಕವಾಗಿ ನಾವು ಕಲಿಯುವಂಥವರಾಗಿದ್ದೇವೆ. ಹಾಗಾದರೆ ಈ ಸಭೆಯ ಬಗ್ಗೆ ಕ್ರಿಸ್ತನು ಏನು ಹೇಳತಕ್ಕಂಥವನಾಗಿದ್ದಾನೆ ಎಂಬುದನ್ನು ನಾವು ಸತ್ಯವೇದದಲ್ಲಿ ಓದುವುದಾದರೆ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 1-6 ಹೀಗೆ ತಿಳಿಸುತ್ತದೆ. ಸಾರದೀಸ್ನಲ್ಲಿರುವ ಸಭೆಯ ದೂತನಿಗೆ ಬರೆ. ದೇವರ 7 ಆತ್ಮಗಳು 7 ನಕ್ಷತ್ರಗಳು. ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾಗಿದ್ದೆಂದೆಂದು ನಾನು ಕಾಣಲಿಲ್ಲ. ಆದುದರಿಂದ ನೀನು ಹೊಂದಿದ ಉಪದೇಶವನ್ನು ಇನ್ನೂ ಹೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರವನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರದಿನೊಳಗೆ ನನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರವನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೇಗೆ ಶುಭ್ರ ವಸ್ತ್ರವನ್ನು ಒದಿಸುವರು? ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸಿಬಿಡುವುದೇ ಇಲ್ಲ. ಅವನನ್ನು ನನ್ನನ್ನೆಂದು ಮತ್ತು ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ತಿಳಿಸುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ದಿನದಲ್ಲಿ ಧಾರ್ಮಿಕ ಸುಧಾರಣೆಯ ಬಗ್ಗೆ ನೀನು ಈ 7 ಸಭೆಗಳಲ್ಲಿ 4ನೇ ಸಭೆ ಸಾರದೀಸ್ನಲ್ಲಿರುವ ಸಭೆಯ ಬಗ್ಗೆ ಕಲಿಯುವಂತಹ ವಿಚಾರದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದೀಯಾ ಸ್ವಾಮಿ. ಆದರೆ ಅಂದು ಮಾರ್ಟಿನ್ ಲೂಥರ್ ಮೂಲಕವಾಗಿ ನಡೆದಂತಹ ಆ ಒಂದು ಧಾರ್ಮಿಕ ಚಳುವಳಿ ಅದು ಇನ್ನೂ ಮುಗಿದಿಲ್ಲ ಸ್ವಾಮಿ, ಅದು ಇನ್ನೂ ನಡೀತಕ್ಕಂಥದ್ದಾಗಿದೆ. ಆದರೆ ಅದು ಯಾವ ರೀತಿಯಲ್ಲಿ ಅಸತ್ಯಕ್ಕೆ ವಿರುದ್ಧವಾಗಿ ನಡೀತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಈ ದಿನದಲ್ಲಿ ಕಲಿಯಲು ಹೋಗುವಾಗ ನೀನು ಇದು ಕೇಳುಗರ ಹೃದಯದಲ್ಲಿ ಮಾತನಾಡು. ನೀನು ಅವರ ಹೃದಯದಲ್ಲಿ ಆತ್ಮನ ಮುಖಾಂತರವಾಗಿ ತುಂಬಿಸಿ ಇದನ್ನು ಅರ್ಥ ಮಾಡಿಕೊಂಡು ನನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಈ ಒಂದು ಸಾರದೀಯಸ್ನಲ್ಲಿರುವ ಸಭೆಯ ವಿಚಾರವಾಗಿ ನಾವು ನೋಡುವುದಾದರೆ ಈ ಪಟ್ಟಣದ ಬಗ್ಗೆ ತುಂಬ ವಿಶೇಷವಾದಂತಹ ರೀತಿಯಲ್ಲಿ ನಾವು ಕಲಿಯಬಹುದಾಗಿದೆ. ಈ ಸಾರದೀಸ್ ಪಟ್ಟಣದ ಒಂದು ರಾಜಧಾನಿ ಲಿಡಿಯಾ ಎಂಬುದಾಗಿಯೂ, ಯೋಹಾನನು ಈ ಪುಸ್ತಕವನ್ನು ಬರೆಯುವುದಕ್ಕಿಂತ ಮೊದಲು 600 ವರ್ಷಗಳ ಹಿಂದೆ ಈ ಪಟ್ಟಣ ತುಂಬ ಪ್ರಸಿದ್ಧಿಯನ್ನು ಪಡೆದಿತ್ತು. ಆದರೆ ರೋಮ್ ಸಾಮ್ರಾಜ್ಯದ ಆಡಳಿತ ಸಮಯದಲ್ಲಿ ಅವರ ಒಂದು ಆಡಳಿತಕ್ಕೆ ಸಿಲುಕಿ ಈ ಪಟ್ಟಣ ತನ್ನ ಮಹಿಮೆಯನ್ನು, ತನ್ನ ಹೆಸರನ್ನು ಕಳೆದುಕೊಂಡಿತ್ತು. ಯಾಕೆಂದರೆ ಸಾರದಿ ಪಟ್ಟಣ ಹಿಂದೆ ಯಾವ ರೀತಿಯಲ್ಲಿತ್ತು ಅಂದರೆ, ಏಷ್ಯಾ ಸೀಮೆಯಲ್ಲಿಯೇ ಈ ಪಟ್ಟಣದ ರೀತಿಯಲ್ಲಿ ಬೇರೆ ಯಾವ ಪಟ್ಟಣವೂ ಸಹ ಇರಲಿಲ್ಲ. ಆದರೆ ಸಾರದಿ ಸಭೆ ಮಾತನಾಡುವಾಗ ದೇವರು ಹೇಳುವಂಥವರಾಗಿದ್ದಾರೆ, ನೀನು ಜೀವಿಸುವವನಾಗಿದ್ದರೂ ಸತ್ತವನಾಗಿದ್ದಿ ಎಂಬುದಾಗಿ ತಿಳಿಸುವವರಾಗಿದ್ದಾರೆ. ಈ ಒಂದು ಸಭೆಯ ಕಾಲಘಟ್ಟವನ್ನು ನಾವು ಗಮನಿಸುವುದಾದರೆ ಕ್ರಿಸ್ತ ಶಕ 517 ರಿಂದ ಕ್ರಿಸ್ತ ಶಕ 1750 ರವರೆಗೆ ಎಂಬುದಾಗಿ ನೋಡಬಹುದಾಗಿದೆ. ಅಂದರೆ ಮಾರ್ಟಿನ್ ಲೂಥರ್ ವಿಟನ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ ಆ 97 ವಿಷಯಗಳ ಬಗ್ಗೆ, ಅಂದರೆ 97 ಆ ಒಂದು ವಿಷಯಗಳು ಸತ್ಯವೇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ವಿಷಯಗಳನ್ನು ಆಗಿನ ಕಾಲದಲ್ಲಿರ್ತಕ್ಕಂತಹ ಬೋಧಕರು ಬೋಧಿಸುತ್ತಿದ್ದಂಥ ವಿಚಾರಕ್ಕೆ ವಿರುದ್ಧವಾಗಿ ಅವನು ಒಂದು ಪಟ್ಟಿಯನ್ನು ಮಾಡಿ ಆ ಒಂದು ದೇವಾಲಯದ ಮುಂದೆ ಅದನ್ನು ಅಂಟಿಸುವಂತಹ ಆ ಒಂದು ಕಾಲಘಟ್ಟದ ಸಮಯ ಅದು 1517. ಆದ್ದರಿಂದಲೇ ಈ ಸಭೆಯನ್ನು ಪ್ರೊಟೆಸ್ಟೆಂಟ್ ರಿಫಾರ್ಮೇಷನ್ ಚರ್ಚ್, ಅಂದರೆ ಪ್ರೊಟೆಸ್ಟೆಂಟರ ಧಾರ್ಮಿಕ ಸುಧಾರಣೆಯ ಚಳುವಳಿಯ ಆರಂಭ ಎಂಬುದಾಗಿ ಕರೆಯುವಂತೆಯವರಾಗಿದ್ದಾರೆ. ಕ್ರಿಸ್ತನು ಈ ಸಭೆಯ ಬಗ್ಗೆ ತನ್ನನ್ನು ತಾನು ಹೇಗೆ ಪರಿಚಯ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ ಈ ಸಭೆಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ, ಪ್ರಕಟಣೆ ಪುಸ್ತಕ 3:1 ದೇವರು 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರು ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು ಎಂಬುದಾಗಿ ತಿಳಿಸುತ್ತದೆ. 7 ಆತ್ಮಗಳು ಅಂದರೆ 7 ಪರಿಶುದ್ಧಾತ್ಮಗಳಿದೆಯೇ ಎಂಬುವ ಅರ್ಥವಲ್ಲ, ಒಬ್ಬನೇ ಪರಿಶುದ್ಧಾತ್ಮನು ಇರುವುದು. ಆದರೆ 7 ಎಂಬುದು ಏನನ್ನು ಸೂಚಿಸತಕ್ಕಂಥದ್ದಾಗಿದೆ ಅಂದರೆ, 7 ಎಂಬುದು ಸಂಪೂರ್ಣತೆಯನ್ನು ಪರಿಪೂರ್ಣತೆಯನ್ನು ಸೂಚಿಸುವಂಥದ್ದಾಗಿದೆ. ಯಾಕೆಂದರೆ ಈ ಒಂದು ಸಾರ್ದಿಸ್ ಸಭೆಯಲ್ಲಿ ಶರೀರವಿತ್ತು, ಆದರೆ ಆ ಶರೀರದಲ್ಲಿ ಸರಿಯಾದ ರೀತಿಯಲ್ಲಿ ಪರಿಶುದ್ಧಾತ್ಮನು ಇರಲಿಲ್ಲ. ಅದಕ್ಕೆ ಸತ್ಯವೇದ ತಿಳಿಸುತ್ತದೆ, ಆತ್ಮವಿಲ್ಲದ ದೇಹ ಸತ್ತಂಥದ್ದು ಎಂಬುದಾಗಿ. ಆದರೆ ಈ ಒಂದು ಸಭೆ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ನಾವು ನೋಡುವುದಾದರೆ, ಅದಕ್ಕೆ ಶರೀರವಿತ್ತು, ಎಲ್ಲ ರೀತಿಯ ವಿಚಾರಗಳಿದ್ದವು. ಆದರೆ ಅದನ್ನು ಆತ್ಮನ ಮುಖಾಂತರವಾಗಿ ಹೇಗೆ ಮುನ್ನಡೆಸಬೇಕು ಎನ್ನುವಂತಹ ಅರಿವು ಈ ಸಭೆಗೆ ಇರಲಿಲ್ಲ. ಈ ಸಭೆಗೆ ಹಾಗಾದರೆ ಬೇಕಾಗಿರತಕ್ಕಂಥ ಒಂದು ವಿಚಾರ ಏನೆಂದರೆ, ಹೇಗೆ ಪಂಚಶತಮ ದಿನದಲ್ಲಿ ಅಪೋಸ್ತಲರ ಮೇಲೆ ಪರಿಶುದ್ಧಾತ್ಮ ಬಂತು, ಒಂದು ಧಾರ್ಮಿಕ ಸುಧಾರಣೆ ಅಲ್ಲಿ ಏರ್ಪಟ್ಟಿತೋ, ಅದೇ ರೀತಿಯಾಗಿ ಈ ಸಭೆಗೆ ಹೊಸದಾಗಿ ಒಂದು ಪರಿಶುದ್ಧಾತ್ಮನ ಅವಶ್ಯಕತೆ ಇತ್ತು, ಆತ್ಮನ ಮೂಲಕವಾಗಿ ನಡೆಸುವಂತಹ ಒಂದು ಅವಶ್ಯಕತೆ ಇತ್ತು. ಯಾವಾಗ ಅವರು ಪರಿಶುದ್ಧಾತ್ಮನಿಂದ ನಡೆಸಿಕೊಳ್ಳುವವರಾಗಿದ್ದಾರೋ ಆವಾಗ ಅವರಲ್ಲಿ ಒಂದು ಹೊಸತನ ಬಂದು ಸಭೆಯೇ ಸದೃಢವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದಾಗಿದೆ. ಅದಕ್ಕೋಸ್ಕರವೇ ಪರಿಶುದ್ಧಾತ್ಮನ ಅವಶ್ಯಕತೆ ಈ ಸಭೆಗೆ ಇದೆ ಎಂಬುದನ್ನು ಇಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಪರಿಶುದ್ಧಾತ್ಮನಿಲ್ಲದೆ ಆತ್ಮನ ಕಾರ್ಯಗಳನ್ನು ನಾವು ಮಾಡಲು ಸಾಧ್ಯವಿಲ್ಲ. ನಾವು ಸಭೆಗೆ ಹೋಗಬಹುದು, ಆದರೆ ನಮ್ಮಲ್ಲಿ ಪರಿಶುದ್ಧಾತ್ಮನ ಕ್ರಿಯೆ ಇಲ್ಲ ಅಂದರೆ ಸಭೆಗೆ ಹೋಗಿ ಏನೂ ಪ್ರಯೋಜನ ಇಲ್ಲ. ಹೊರನೋಟಕ್ಕೆ ನಾವು ಆಲಯಕ್ಕೆ ಹೋಗುತ್ತೇವೆ ಎಂಬುದಾಗಿ ತೋರಿಸಬಹುದು, ಆದರೆ ಒಳಗೆ ಪರಿಶುದ್ಧಾತ್ಮನ ಕ್ರಿಯೆ ಇಲ್ಲ ಅಂದರೆ ನಾವು ಆಲಯಕ್ಕೆ ಹೋಗಿ ಏನು ಪ್ರಯೋಜನವಿಲ್ಲ. ನಮ್ಮ ಹೆಸರು ಸಭೆಯ ಒಂದು ಪುಸ್ತಕದಲ್ಲಿರಬಹುದು, ಆದರೆ ನಮ್ಮಲ್ಲಿ ಆ ಪರಿಶುದ್ಧಾತ್ಮನ ಕ್ರಿಯೆ ನಮ್ಮಲ್ಲಿಲ್ಲ ಅಂದರೆ ಅದರಲ್ಲಿ ಯಾವುದೇ ಪ್ರಯೋಜನವಿಲ್ಲ. ಅದಕ್ಕೋಸ್ಕರವೇ ನೀನು ಸತ್ತವನಾಗಿದ್ದರಲ್ಲೂ ನೀನು ಜೀವವಿಲ್ಲದಂಥ ವ್ಯಕ್ತಿಯಾಗಿದ್ದೀಯ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ಈ ಸಾರದಿ ಸಭೆಯಲ್ಲಿ ಒಂದೇ ಸಭೆ ಆಗಿದೆ, ಆದರೆ ಆ ಸಭೆಯಲ್ಲಿ ಆತ್ಮನಿರಲಿಲ್ಲ. ಎಲ್ಲರೂ ಸಹ ಒಂದೇ ರೀತಿಯಾಗಿ ಯೋಚನೆಗಳಿತ್ತು, ಆದರೆ ಯಾವ ರೀತಿಯಲ್ಲಿ ಈ ಧಾರ್ಮಿಕ ಚಳುವಳಿಯನ್ನು ಮುನ್ನಡೆಸಬೇಕು ಎನ್ನುವಂತಹ ಆತ್ಮ ಅವರಲ್ಲಿ ಸರಿಯಾದ ರೀತಿಯಲ್ಲಿ ಇರಲಿಲ್ಲ. ಆದ್ದರಿಂದಲೇ ಈ ಸಭೆಗೆ ಕ್ರಿಸ್ತನ ಅವಶ್ಯಕತೆ ಇದೆ, ಆತ್ಮಿಕವಾದಂತಹ ಅವಶ್ಯಕತೆ ಇದೆ. ಇಲ್ಲಿ ನಾವು ನೋಡುವವರಾಗಿದ್ದೇವೆ, ಜೀವಿಸುವವನು ಎಂದು ಹೆಸರು ನಿನಗಿದ್ದರು ಅಂದರೆ ಸತ್ತವನಾಗಿದ್ದಿ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಇಲ್ಲಿ ಜೀವಿಸುವವನು ಎಂಬುವ ಹೆಸರು ನಿನಗಿದ್ದರು, ನೀ ಸತ್ತವನಾಗಿದ್ದೆ ಅಂದರೆ ಹೆಸರು ಅನ್ನುವಂಥದ್ದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ, ಮತ್ತೊಂದು ಅರ್ಥದಲ್ಲಿ ಪ್ರಖ್ಯಾತಿಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಈ ಸಭೆಯ ಪ್ರಖ್ಯಾತಿ ಹೊಂದಬೇಕು ಅನ್ನುವಂಥದ್ದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಉದಾಹರಣೆಗೆ ಆದಿಕಾಂಡ 11:1 ಆ ಬಬೆಲ್ ಗೋಪುರವನ್ನು ಕಟ್ಟುವಾಗ ಅವರ ಉದ್ದೇಶ ಏನಿತ್ತು ಅಂದರೆ, ನಮ್ಮ ಹೆಸರನ್ನು ಎಲ್ಲ ಕಡೆ ತಿಳಿಸಬೇಕು, ಪ್ರಸಿದ್ಧಿ ಹೊಂದಬೇಕು, ಅದಕ್ಕೋಸ್ಕರ ಈ ಒಂದು ಗೋಪುರವನ್ನು ಕಟ್ಟಬೇಕು ಎಂಬುದಾಗಿ. ಇಲ್ಲಿ ಜೀವಿಸುವವನು ಎಂಬ ಹೆಸರು ನಿನಗಿದ್ದರೂ ಎಂಬುದಾಗಿ ಹೇಳುವುದಾದರೆ, ನಿನ್ನ ಹೆಸರು ಈ ಧಾರ್ಮಿಕ ಸುಧಾರಣೆ ಎಲ್ಲ ಕಡೆಗೂ ಸಹ ಪ್ರತಿಬಿಂಬಿಸಬೇಕು ಎನ್ನುವಂಥ ಅರ್ಥವನ್ನು ಇಲ್ಲಿ ಸೂಚಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಒಂದು ಕಾಲದಲ್ಲಿ ಅತಿ ಪ್ರಸಿದ್ಧವಾದಂಥ ರೀತಿಯಲ್ಲಿ ಈ ಪಟ್ಟಣ ಇತ್ತು, ಆದರೆ ಈಗ ಆ ಪಟ್ಟಣ ಎಲ್ಲವನ್ನ ಕಳೆದುಕೊಂಡು ಸಾಯುವ ಸ್ಥಿತಿಯಲ್ಲಿ ಇರುವಂತಹ ಅರ್ಥವನ್ನು ಇದು ಕೊಡತಕ್ಕಂಥದ್ದಾಗಿದೆ. ದೇವರು ಈ ಸಭೆಯನ್ನು ಎಬ್ಬಿಸಿರ್ತಕ್ಕಂತಹ ಉದ್ದೇಶ ಏನಂತಂತಂದರೆ, ಸಭೆಯಲ್ಲಿ ಒಂದು ಬದಲಾವಣೆಯನ್ನು ತರಬೇಕು, ಸಭೆಯಲ್ಲಿ ಬಿದ್ದು ಹೋಗಿರ್ತಕ್ಕಂಥವ್ರನ್ನ ಮೇಲೆತ್ತಬೇಕು ಎನ್ನುವುದಕ್ಕೋಸ್ಕರ ಈ ಸಾರದಿ ಸಭೆಯನ್ನು ದೇವರು ಆಯ್ದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಈ ಸಾರದಿ ಸಭೆಯಲ್ಲಿ ಇದ್ದ ಸಮಸ್ಯೆ ಏನೆಂದರೆ, ಅನೇಕ ಸಂದರ್ಭಗಳಲ್ಲಿ ಸಭೆಗೆ ಅನೇಕರನ್ನು ಸೇರಿಸಬೇಕು ಎನ್ನುವುದಕ್ಕಾಗಿ ನಾವು ಪ್ರಯಾಸ ಪಡುವವರಾಗಿದ್ದೇವೆ. ಆದರೆ ಯಾವುದೇ ಬದಲಾವಣೆ ಸಾಕ್ಷಿ ಜೀವಿತ ಅವರಲ್ಲಿ ಇಲ್ಲ ಅಂದರೆ ಯಾವುದೇ ಪ್ರಯೋಜನವಿಲ್ಲ. ಹೌದು ಪ್ರಿಯ ಕೇಳುಗಳೇ, ಅನೇಕ ಸಂದರ್ಭದಲ್ಲಿ ನಾವು ಅನೇಕರನ್ನ ಸಭೆಗೆ ಸೇರಿಸಬೇಕು, ನಮ್ಮ ಸಭೆಯ ಹೆಸರು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ರೀತಿಯೆಲ್ಲ ಪ್ರಯತ್ನಿಸ್ತಕ್ಕಂಥರಾಗಿದ್ದೇವೆ. ಆದರೆ ಅನೇಕರನ್ನು ನಾವು ಕರೆದುಕೊಂಡು ಬರಬಹುದು, ಆದರೆ ಅವರಲ್ಲಿ ಬದಲಾವಣೆ ಇಲ್ಲದೆ, ಅವರಲ್ಲಿ ಒಂದು ಸಾಕ್ಷಿಯ ಜೀವಿತ ಇಲ್ಲ ಅಂದರೆ ಅವರಿಗೆ ಸಭೆಗೆ ಬಂದು ಏನು ಪ್ರಯೋಜನವಿಲ್ಲ. ಅವರು ಜೀವಂತವಾಗಿದ್ದರೂ ಸಹ ಸತ್ತ ರೀತಿಯಲ್ಲಿ ಎಂಬುದಾಗಿ ಈ ಸಾರಧಿ ಸಭೆಯಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಸಾರಧಿ ಅಂದರೆ ಅರ್ಥವೇನೆಂದರೆ ತಪ್ಪಿಸಿಕೊಳ್ಳುವುದು ಎನ್ನುವಂಥ ಅರ್ಥವನ್ನು ನೀಡ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಮಧ್ಯಯುಗದಲ್ಲಿ ಅಂದರೆ ಧಾರ್ಮಿಕ ಸುಧಾರಕರು ಬರುವಂತಹ ಈ ಸಂದರ್ಭದಲ್ಲಿ ಈ ಸಭೆ ಹಿಂದೆ ಇದ್ದಂತಹ ದೂತೆಯರ ಸಭೆ ಆ ಒಂದು ಕಾಲಘಟ್ಟ ಅವರ ಒಂದು ಹಿಂಸೆಗೆ ನಲುಗಿ ಹೋಗಿ ತುಂಬ ಕಷ್ಟದಲ್ಲಿದ್ದರು ಜನಗಳು. ಆದರೆ ಈ ಸಾರಧಿ ಸಭೆಯಲ್ಲಿ ಯಾವಾಗ ಧಾರ್ಮಿಕ ಸುಧಾರಣೆ ಇತ್ತು ಆವಾಗ ಆ ಒಂದು ಉಪದ್ರವ ಸ್ವಲ್ಪ ಸ್ವಲ್ಪವೇ ಕಡಿಮೆಯಾಗ ತೊಡಗಿತ್ತು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆವಾಗ ಈ ಧಾರ್ಮಿಕ ಸುಧಾರಣೆ ಎಲ್ಲ ಕಡೆಗೂ ಹಬ್ಬಿತು, ಎಲ್ಲರಲ್ಲೂ ಒಂದು ಜೀವ ಬಂದಂತಾಯಿತು, ಎಲ್ಲರಲ್ಲೂ ಒಂದು ನಂಬಿಕೆಯಲ್ಲಿ ಬೆಳೆಯಬೇಕು ಅನ್ನುವಂಥದ್ದನ್ನು ಅವರ ಜೀವಿತದಲ್ಲಿ ಹುಟ್ಟಿತು. ಆದರೆ ನಂಬಿಕೆ ಹುಟ್ಟಿತು, ಎಲ್ಲ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಆಸಕ್ತಿ ಅವರಲ್ಲಿ ಬಂತು, ಆದರೆ ಆತ್ಮನು ಅವರಲ್ಲಿರಲಿಲ್ಲ. ಯಾಕೆಂದರೆ ಈ ಧಾರ್ಮಿಕ ಸುಧಾರಣೆ ಈ ಸಭೆಯ ಒಂದು ಕಾಲದಲ್ಲಿ ಆರಂಭವಾಗ್ತಕ್ಕಂಥದ್ದಾಗಿದೆ, ಆದರೆ ಧಾರ್ಮಿಕ ಸುಧಾರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಲಿಲ್ಲ, ಸಂಪೂರ್ಣವಾಗಿ ನಡೆಯಲಿಲ್ಲ. ಯಾಕೆಂದರೆ ಅನೇಕರು ದೇವರನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳಲಿಲ್ಲ. ಒಪ್ಪಿಕೊಳ್ಳದೆ ಹೋದ ಕಾರಣದಿಂದ ಧಾರ್ಮಿಕ ಸುಧಾರಣೆ ಆ ಸಮಯದಲ್ಲಿ ಸರಿಯಾಗಿ ನಡೆಯಲಿಲ್ಲ. ಆದರೆ ಕೆಲವೊಂದು ಜನಗಳು ಈ ಧಾರ್ಮಿಕ ಸುಧಾರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು, ಆದರೆ ಅವರನ್ನೆಲ್ಲರನ್ನು ಸಹ ನಾಶ ಮಾಡಲಾಯಿತು. ಉದಾಹರಣೆಯಾಗಿ ಈ ಸಂದರ್ಭದಲ್ಲಿ ವಿಲಿಯಂ ಟೆಂಡೆಲ್, ಮಾರ್ಟಿನ್ ಲೂಥರ್, ಜಾನ್ ವೆಸ್ಲಿ ಸಹೋದರರು, ವೈಟ್ಫೀಲ್ಡ್, ಪ್ಯೂರಿಟನ್ಸ್ ಇವರೆಲ್ಲರೂ ಸಹ ಧಾರ್ಮಿಕ ಸುಧಾರಣೆಯಲ್ಲಿ ಅನೇಕ ರೀತಿಯಲ್ಲಿ ಭಾಗವಹಿಸಿದರು. ಇವರೆಲ್ಲರೂ ಸಹ ಅಸತ್ಯಕ್ಕೆ ವಿರುದ್ಧವಾಗಿ ಹೋರಾಡಿದರು, ಸತ್ಯವನ್ನು ನೆಲೆ ನಿಲ್ಲಲು ಅನೇಕ ಪ್ರಯಾಸಪಟ್ಟರು. ಆದರೂ ಸಹ ಸಂಪೂರ್ಣವಾಗಿ ಈ ಒಂದು ಧಾರ್ಮಿಕ ಸುಧಾರಣೆ ನಡೆಯಲಿಲ್ಲ, ಸಂಪೂರ್ಣವಾಗಿ ಸಭೆ ಜೀವವನ್ನು ಕಂಡುಕೊಳ್ಳಲಿಲ್ಲ. ಆದರೆ ಸಂಪೂರ್ಣವಾಗಿ ಆ ಜೀವವನ್ನು ಕಂಡುಕೊಂಡಂತಹ ಒಂದು ಸಮಯ ಯಾವುದೆಂದರೆ ಮುಂದಿನ ಸಭೆ, ಫಿಲಡೆಲ್ಫಿಯಾ ಸಭೆ. ಇದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡುವವರಾಗಿದ್ದೇವೆ ಸವಿಸ್ತಾರವಾಗಿ. ಆದರೆ ಈ ಒಂದು ಧಾರ್ಮಿಕ ಸುಧಾರಣೆಯನ್ನು ಆರಂಭ ಕಾಲಘಟ್ಟ ಇದಾಗಿತ್ತು. ಅನೇಕರು ಎದ್ದು ಧಾರ್ಮಿಕ ಸುಧಾರಣೆಯನ್ನು ಆರಂಭಿಸಿದರು, ಆದರೆ ಇವರಿಗೆ ಧಾರ್ಮಿಕ ಸುಧಾರಣೆಗೆ ವಿರುದ್ಧವಾಗಿ ಆ ಒಂದು ಪೋಪ್ ಮಾರ್ಗದಲ್ಲಿ ಇರತಕ್ಕಂತಹ ಜೆಸ್ಯೂಟ್ಸ್ ಅಂತೂ ಹೇಳುವಂತಹ ಒಂದು ಪಂಗಡ ಇವರಿಗೆ ವಿರುದ್ಧವಾಗಿ ಒಂದು ಸುಧಾರಣೆಯನ್ನು ಆರಂಭಿಸಿ ಇವ ಧಾರ್ಮಿಕ ಸುಧಾರಣೆಯನ್ನು ಸದೆ ಬಡಿಯಲು ಪ್ರಯತ್ನ ಮಾಡಿದರು. ಆದ್ದರಿಂದ ಈ ಒಂದು ಧಾರ್ಮಿಕ ಸುಧಾರಣೆ ಹೆಚ್ಚಾಗಿ ಯಶಸ್ಸನ್ನು ಕಾಲಲಿಲ್ಲ. ಆದ್ದರಿಂದ ಇವತ್ತಿಗೂ ಸಹ ಈ ಧಾರ್ಮಿಕ ಸುಧಾರಣೆ ನಡೀತಕ್ಕಂಥದ್ದಾಗಿದೆ. ಅನೇಕರು ನೆನೆಸ್ತಕ್ಕಂಥವರಾಗಿದ್ದರೆ ಮಾರ್ಟಿನ್ ಲೂಥರ್ನ ಕಾಲದಲ್ಲಿ ಈ ಒಂದು ಧಾರ್ಮಿಕ ಸುಧಾರಣೆ ನಡೆಯಿತು ಎಂಬುದಾಗಿ. ಆದರೆ ಅಲ್ಲಿ ಆರಂಭವಾದಂತಹ ಧಾರ್ಮಿಕ ಸುಧಾರಣೆ ಇನ್ನೂ ಸಹ ಮುಗಿದಿಲ್ಲ. ಇವತ್ತಿಗೂ ಸಹ ಅಸತ್ಯಕ್ಕೆ ವಿರುದ್ಧವಾಗಿ ಅನೇಕರು ಹೋರಾಡುವಂಥವರಾಗಿದ್ದಾರೆ. ಎಲ್ಲಿವರೆಗೆ? ಕ್ರಿಸ್ತನ ಎರಡನೇ ಬರಣವರೆಗೂ ಸಹ ಆ ಬಾಬಿಲೋನ್ ತಪ್ಪಾದಂಥ ಒಂದು ಬೋಧನೆ, ಆ ಒಂದು ಮಧುಪಾನವನ್ನು ಕುಡಿಸಿ ಎಲ್ಲರಿಗೂ ಸಹ ಮತ್ತಳಾಗಿ ಮಾಡಿದ್ದಾಳೆ. ಆದ್ದರಿಂದ ಈ ಒಂದು ಸುಧಾರಣೆ ಇನ್ನೂ ಸಹ ಮುಂದೆ ನಡೀತಕ್ಕಂಥದ್ದಾಗಿದೆ, ಎರಡನೇ ಬರಣದವರೆಗೂ ಸಹ ನಡೀತಕ್ಕಂಥದ್ದಾಗಿದೆ. ಅಸತ್ಯಕ್ಕೆ ವಿರುದ್ಧವಾಗಿ ಅನೇಕರು ಹೋರಾಡ್ತಕ್ಕಂಥವರಾಗಿದ್ದಾರೆ. ಇನ್ನಿಗೂ ಸಹ ಸಭೆಗೆ ಕ್ರಿಸ್ತನು ಏನು ಮಾಡ್ತಕ್ಕಂಥವನಾಗಿದ್ದಾನೆ ಅಂತಂದರೆ, ಈ ಸಭೆಯನ್ನು ನೋಡಿ ಕ್ರಿಸ್ತನು ಎಚ್ಚರಿಸ್ತಕ್ಕಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಅಂದರೆ, ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ನೀನು ಎಚ್ಚರವಾಗು, ಇಲ್ಲವಾದರೆ ನಾನು ಕಳ್ಳನು ಬರುವಂತೆ ಬರುವೆನು, ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುತ್ತೇನೋ ಅದು ನಿನಗೆ ತಿಳಿಯುವುದೇ ಇಲ್ಲ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಯಾಕೆ ಎಂಬುದಾಗಿ ನೋಡಬೇಕಾದರೆ, ಮೊದಲನೇ ಸಭೆ ಎಪ್ಪಿಸಿಯ ಸಭೆ, ಆ ಎಪ್ಪಿಸಿಯ ಸಭೆಯಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಮೊದಲನೇ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟೆ ಎಂಬುದಾಗಿ ಹೇಳ್ತಕ್ಕಂಥರಾಗಿದ್ದಾರೆ. ಆದರೆ ಈ ಒಂದು ಸಭೆ ಧಾರ್ಮಿಕ ಸುಧಾರಣೆ ಆರಂಭವಾಯಿತು, ಆದರೆ ಧಾರ್ಮಿಕ ಸುಧಾರಣೆಯಲ್ಲಿ ಅನೇಕರು ಆಸಕ್ತಿ ವಹಿಸದೆ ಹೋದ ಕಾರಣದಿಂದ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ಎಚ್ಚರವಾಗಿರು, ನಾನು ಕಳ್ಳನು ಬರುವಂತೆ ಬರ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ. ಅನೇಕ ಸಂದರ್ಭದಲ್ಲಿ ನಾವು ಕಳ್ಳನು ಬರುವಂತೆ ಬರ್ತಕ್ಕಂಥವನಾಗಿದ್ದಾನೆ ಎನ್ನುವಂಥ ವಿಚಾರವನ್ನು ಎರಡನೇ ಬರವಣಕ್ಕೆ ನಾವು ಹೋಲಿಸಿ ಹೇಳ್ತಕ್ಕಂಥವರಾಗಿದ್ದೇವೆ. ಆದರೆ ಇಲ್ಲಿ ದೇವರು ಎರಡನೇ ಬರವಣಕ್ಕಿಂತಲೂ ಮೊದಲು ಆ ನ್ಯಾಯ ವಿಚಾರಣೆ ಸಮಯ ಬಂದಿದೆ ಅನ್ನುವಂತಹ ಸಂದರ್ಭವನ್ನು ಎತ್ತಿ ತೋರಿಸ್ತಕ್ಕಂಥದ್ದಾಗಿದೆ. ಆ ನ್ಯಾಯ ವಿಚಾರಣೆ ಮುಂದೆ ಬರ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಅನೇಕ ಸತ್ಯವೇದ ತಜ್ಞರು ಹೇಳ್ತಕ್ಕಂಥರಾಗಿದ್ದಾರೆ, ಈ ಒಂದು ಸಾರಧಿ ಸಭೆಯ ಒಂದು ಕಾಲಘಟ್ಟ 1844 ಆಗಲೂ ಸಹ ಒಂದು ಧಾರ್ಮಿಕ ಚಳುವಳಿ ಆರಂಭವಾಯಿತು ಅಂತಹ ಒಂದು ಸಂದರ್ಭವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಯಾಕೆಂದ್ರೆ ನ್ಯಾಯ ವಿಚಾರಣೆ ಸಮಯ ಬರ್ತಕ್ಕಂಥದ್ದಾಗಿದೆ. ಇದು ಯಾವಾಗ ಹೇಗೆ ಎನ್ನುವುದು ಯಾರಿಗೂ ಸಹ ಗೊತ್ತಿಲ್ಲ. ಹಾಗಾಗಿ ನೀವು ಎಚ್ಚರವಾಗಿರು ಎಂಬುದನ್ನು ಸಹ ಹೇಳ್ತಕ್ಕಂಥವರಾಗಿದ್ದಾರೆ ದೇವರು. ದೇವರು ನಮ್ಮನ್ನ ಪ್ರತಿನಿತ್ಯವೂ ಎಚ್ಚರಿಸುವಂತವನಾಗಿದ್ದಾನೆ. ನಾವು ಪ್ರತಿನಿತ್ಯ ಎಚ್ಚರವನ್ನ ಹೊಂದುವಂಥವರಾಗಬೇಕು. ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಕಟಣೆ ಪುಸ್ತಕ 3:2 ವಚನವನ್ನ ನೋಡಬೇಕಾದ್ರೆ ದೇವರ ವಾಕ್ಯ ಇಲ್ಲಿ ಎಚ್ಚರಿಸತಕ್ಕಂಥದ್ದಾಗಿದೆ. ಎಚ್ಚರವಾಗಿರು, ಸಾಯುವ ಹಾಗಿದ್ದು ಉಳಿದವರನ್ನ ದೃಢಪಡಿಸು. ನಿನ್ನ ದೇವರ ಮುಂದೆ ನಿನ್ನ ಕೃತ್ಯಗಳು ಒಂದಾದರೂ ಸಂಪೂರ್ಣವಾದದ್ದು ನಾನು ಕಾಣಲಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಎಚ್ಚರವಾಗು. ಯಾರೆಲ್ಲ ಸಾಯ್ತಕ್ಕಂಥವರಾಗಿದ್ದಾರೋ, ಯಾರೆಲ್ಲ ಈ ಧಾರ್ಮಿಕ ಸುಧಾರಣೆಯಿಂದ ಹೊರ ಹೋಗ್ತಕ್ಕಂಥವರಾಗಿದ್ದಾರೋ ಅವರನ್ನು ದೃಢಪಡಿಸು, ಉಳಿದವರನ್ನ ದೃಢಪಡಿಸು. ಯಾಕೆಂದರೆ ನೀನು ಮಾಡ್ತಕ್ಕಂಥ ಕೃತ್ಯಗಳು ಸಂಪೂರ್ಣವಾಗಿ ದೇವರ ಮುಂದೆ ಕಂಡು ಬಂದಿಲ್ಲ, ಆ ವಿಚಾರಗಳು ಸರಿಯಾಗಿಲ್ಲ ಎಂಬುದಾಗಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ. ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ನಿನ್ನ ಕೃತ್ಯಗಳು ದೇವರ ಮುಂದೆ ಒಂದಾದರೂ ಸರಿಯಾಗಿಲ್ಲ, ಸಂಪೂರ್ಣವಾಗಿಲ್ಲ ಅಂದರೆ ಅರ್ಥ ಏನು? ಇದನ್ನು ಎರಡು ರೀತಿಯಾಗಿ ನಾವು ನೋಡಬಹುದಾಗಿದೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದ್ರೆ, ಈ ಜನಗಳಲ್ಲಿ ನಂಬಿಕೆ ಇತ್ತು, ಆದರೆ ಆ ನಂಬಿಕೆ ಸಂಪೂರ್ಣವಾಗಿ ಇರಲಿಲ್ಲ. ಕ್ರಿಸ್ತನ ನೀತಿ ನಂಬಿಕೆ ಎಂಬುದಾಗಿ ಅವರು ಹೇಳ್ತಕ್ಕಂಥವರಾಗಿದ್ದರು, ಆದರೆ ತಮ್ಮ ನಂಬಿಕೆ ಸಂಪೂರ್ಣವಾಗಿ ಇರಲಿಲ್ಲ. ಆ ನಂಬಿಕೆ ಸಂಪೂರ್ಣವಾಗಿ ಇಲ್ಲದೆ ಹೋದ ಕಾರಣದಿಂದ ಅವರು ತಮ್ಮನ್ನು ತಾವು ಪರಿಶುದ್ಧಪಡಿಸಿಕೊಳ್ಳಲಿಲ್ಲ. ಯಾವಾಗ ನಮ್ಮಲ್ಲಿ ನಂಬಿಕೆ ಸರಿಯಾಗಿರೋದಿಲ್ಲವೋ ಆವಾಗ ನಾವು ಪರಿಶುದ್ಧರಾಗಲು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮಲ್ಲಿ ಆ ನಂಬಿಕೆ ಹೆಚ್ಚಾಗಿರಬೇಕು. ಆಗಿದ್ದಾಗ ಮಾತ್ರ ನಾವು ಅವುಗಳನ್ನು ಕ್ರಿಯೆಯಲ್ಲಿ ತೋರಿಸಿ ಪರಿಶುದ್ಧರಾಗಲು ಸಾಧ್ಯವಿಲ್ಲ. ಅದನ್ನೇ ನಾವು ಯಾಕೋಬನ ಪುಸ್ತಕ 2:22 ವಚನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೋಸ್ಕರ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ಎಚ್ಚರವಾಗು ಎಂಬುದಾಗಿ ನಮ್ಮನ್ನು ಹೇಳುವಂಥವರಾಗಿದ್ದಾರೆ, ಬಲಗೊಳ್ಳು ಎಂಬುದಾಗಿ ನಮಗೆ ಹೇಳ್ತಕ್ಕಂಥವರಾಗಿದ್ದಾರೆ. ಯಾವಾಗ ನಾವು ಎಚ್ಚರಗೊಳ್ತಕ್ಕಂಥವರಾಗಿದ್ದವರು ಆವಾಗ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ. ಪ್ರಕಟಣೆ ಪುಸ್ತಕ 3:4 ವಚನದಲ್ಲಿ, ತಮ್ಮ ವಸ್ತ್ರವನ್ನು ಮೈಲಿ ಮಾಡಿಕೊಳ್ಳದವರ ಸ್ವಲ್ಪ ಜನರು ಸಾರಧಿಯೊಳಗೆ ನನಗಿದ್ದಾರೆ, ಅವರು ಯೋಗ್ಯವಾಗಿರುವುದರಿಂದ ಶುಭ್ರವಾದಂಥ ವಸ್ತ್ರಗಳನ್ನು ಧರಿಸಿಕೊಂಡು ನಡೆಯುವಂಥವರಾಗಿದ್ದಾರೆ ನನ್ನ ಜೊತೆಯಲ್ಲಿ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅನೇಕರು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆಗಿನ ಕಾಲದಲ್ಲಿ ಸತ್ಯವನ್ನು ಪಡೆದುಕೊಂಡಂತಹ ಅನಬ್ಯಾಪ್ಟಿಸ್ಟ್, ಪ್ಯೂರಿಟಿಯನ್ಸ್, ಮೊರೇವಿಯನ್ಸ್ ಮತ್ತು ಬ್ಯಾಪ್ಟಿಸ್ಟ್, ಈ ಅನೇಕ ಪಂಗಡಗಳು ಸತ್ಯ ಅವ್ರಿಗೇನು ಸತ್ಯವನ್ನು ತಿಳಿದಿತ್ತು ಅದರಲ್ಲಿ ಅವರು ನಡೆಯುವಂಥವರಾದರು. ಅದಕ್ಕೋಸ್ಕರ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ವಾಗ್ದಾನವನ್ನು ಮಾಡ್ತಕ್ಕಂಥನಾಗಿದ್ದಾನೆ. ಪ್ರಕಟಣೆ ಪುಸ್ತಕ 3:5 ವಚನದಲ್ಲಿ, ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರವನ್ನು ಒದ್ದಿಸುವರು, ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ಅಳಿಸಿ ಬಿಡುವುದಿಲ್ಲ, ನನ್ನ ತಂದೆಯ ಮುಂದೆಯೂ ದೂತರ ಮುಂದೆಯೂ ಒಪ್ಪಿಕೊಳ್ಳುವೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ಪರಿಶುದ್ಧವಾದ ಜೀವಿತವನ್ನು ಜೀವಿಸಲು ಮುನ್ನಡೆಯುವಾಗ, ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಾಗ, ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಾಗ ನಮ್ಮ ಹೆಸರನ್ನು ಜೀವದಾರ ಪಟ್ಟಿಯಲ್ಲಿ ಬರೀತಕ್ಕಂಥವರಾಗಿದ್ದಾರೆ. ಆದರೆ ಯಾವಾಗ ನಾವು ಆತನೊಂದಿಗೆ ಒಳ್ಳೆಯ ರೀತಿಯಲ್ಲಿ ನಡೀತಕ್ಕಂಥವರಾಗಿದ್ದೇವೋ, ನೀತಿವಂತರಾಗ್ತಕ್ಕಂಥವರಾಗಿದ್ದೇವೋ, ಆ ನ್ಯಾಯ ವಿಚಾರಣೆಯಲ್ಲಿ ನೀತಿವಂತರು ಎಂಬುದಾಗಿ ನಾವು ಕಂಡು ಬರ್ತಕ್ಕಂಥವರಾಗಿದ್ದೇವೋ, ಆವಾಗ ನಮ್ಮ ಹೆಸರನ್ನು ದೇವರು ತೆಗೆದು ಬಿಡದೆ ದೂತರ ಮುಂದೆ ಇದು ನನ್ನ ಮಗನು, ಅವನಿಗೋಸ್ಕರ ರಕ್ತವನ್ನು ಸುರಿಸಿದ್ದೇನೆ, ಆತನು ಜಯ ಹೊಂದಿದ್ದಾನೆ ಪಾಪಗಳಲ್ಲಿ ಎಂಬುದಾಗಿ ತಂದೆಯ ಮುಂದೆಯೂ ದೂತರ ಮುಂದೆಯೂ ನಮ್ಮನ್ನು ಸಾಕ್ಷೀಕರಿಸುವಂಥವರಾಗಿದ್ದಾರೆ. ಶುಭ್ರವಾದ ವಸ್ತ್ರ ಅಂದರೆ ಬೇರೆ ಏನೂ ಅಲ್ಲ ಪ್ರಿಯರೇ, ಪಾಪವಿಲ್ಲದ ಜೀವಿತವನ್ನು ಜೀವಿಸುವುದೇ ನಾವು ಶುಭ್ರವಾದ ವಸ್ತ್ರಗಳನ್ನು ತೊಟ್ಟುಕೊಳ್ಳುವುದಕ್ಕೆ ಅರ್ಥ. ಆದಾಮ ಹಾವಳು ಪಾಪ ಮಾಡುವುದಕ್ಕೂ ಮೊದಲು ಅವರಲ್ಲಿ ಆ ಒಂದು ಆತ್ಮಿಕ ಸ್ಥಿತಿ ಇತ್ತು. ಆ ಆತ್ಮಿಕ ಸ್ಥಿತಿಯನ್ನು ಇಲ್ಲಿ ದೇವರು ಆ ಶುಭ್ರವಾದ ವಸ್ತ್ರ ಅಂತ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ, ನೀತಿಯ ವಸ್ತ್ರ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೇ, ಗಮನಿಸಿರಿ, ಇಂದು ನೀವು ಹೌದು ನಾನು ಆತ್ಮಿಕವಾಗಿ ಬೆಳೀಬೇಕು, ನನ್ನ ಹೆಸರು ಜೀವದಾರ ಪಟ್ಟಿಯಲ್ಲಿ ಇರಬೇಕು, ನ್ಯಾಯ ವಿಚಾರಣೆಯಲ್ಲಿ ನನ್ನ ಹೆಸರನ್ನು ತಂದೆಯ ಮುಂದೆಯೂ ದೂತರ ಮುಂದೆಯೂ ಒಪ್ಪಿಕೊಳ್ಳಬೇಕೆಂಬುದಾಗಿ ನೀವು ಬಯಸುವುದಾದರೆ ನಮ್ಮ ಸಂಗಡ ತಲೆಬಾಗಿ ಪ್ರಾರ್ಥನೆ ಮಾಡಿ. ಯಾಕೆಂದರೆ ಈ ಒಂದು ಧಾರ್ಮಿಕ ಸುಧಾರಣೆ ನಿಂತಿಲ್ಲ, ಇನ್ನೂ ಸಹ ನಡೀತಕ್ಕಂಥದ್ದಾಗಿದೆ. ಹಾಗಾಗಿ ನಾನು ಅಸತ್ಯಕ್ಕೆ ವಿರುದ್ಧವಾಗಿ ಹೋರಾಡ್ತಕ್ಕಂಥವನಾಗಿದ್ದೇನೆ, ಕ್ರಿಸ್ತನು ನನ್ನ ಹೆಸರನ್ನು ತಂದೆಯ ಮುಂದೆಯೂ ದೂತರ ಮುಂದೆ ಒಪ್ಪಿಕೊಳ್ತಕ್ಕಂಥನಾಗಿದ್ದಾನೆ, ನ್ಯಾಯ ವಿಚಾರಣೆ ನಡೀತಕ್ಕಂಥದ್ದಾಗಿದೆ, ಅದರಲ್ಲಿ ನಾನು ನೀತಿವಂತನಾಗಿದ್ದೇನೆ ಎಂಬುದಾಗಿ ನೀವು ತಿಳಿದುಕೊಳ್ಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ರಾಜ ನಿನ್ನ ವಾಕ್ಯವನ್ನು ಕಲಿತೆವು, ಸಾರಧಿಯಲ್ಲಿರುವ ಸಭೆಗೆ ಆ ಧಾರ್ಮಿಕ ಸುಧಾರಣೆ ಬಗ್ಗೆ ತಿಳಿಸಿದೆಯಾ ಸ್ವಾಮಿ? ಈಗಲೂ ಸಹ ಆ ಒಂದು ಸುಧಾರಣೆ ನಡೀತಕ್ಕಂಥದ್ದಾಗಿದೆ. ಆದ್ದರಿಂದ ನಾವು ಅಸತ್ಯಕ್ಕೆ ವಿರುದ್ಧವಾಗಿ ಹೋರಾಡಿ ನಿನ್ನ ಬರೋಣದಲ್ಲಿ ನಿನ್ನ ಪರಲೋಕ ರಾಜ್ಯಕ್ಕೆ ಸೇರುವಂತ ಭಾಗ್ಯವನ್ನು ನಮಗೆ ಅನುಗ್ರಹಿಸಿಕೊಡು. ಆ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ತಕ್ಕಂತ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು, ಬದಲಾವಣೆಯನ್ನು ಉಂಟು ಮಾಡಿ ಪರಲೋಕ ರಾಜ್ಯಕ್ಕೆ ಸಿದ್ಧಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1-800-833-2231 ಈ ಸಂಖ್ಯೆಗೆ ಸಂಪರ್ಕಿಸಿ ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.